ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಲೂಥರನು ರೋಮಿನಿಂದ ಬೇರ್ಪಟ್ಟದ್ದು ಭಾಗ 7. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಲೂಥರನು ರೋಮಿನಿಂದ ಬೇರ್ಪಡಲು ಕಾರಣವೇನು ಅನ್ನುವಂತಹ ವಿಚಾರವನ್ನು ಮಹಾ ಹೋರಾಟ ಅನ್ನುವಂತಹ ಪುಸ್ತಕದಿಂದ ನಾವು ಕಲಿತುಕೊಂಡು ಬರುವಂತೆಯವರಾಗಿದ್ದೇವೆ. ಆ ನಿಟ್ಟಿನಲ್ಲಿ ಕಳೆದ ಸಂಚಿಕೆಯಲ್ಲಿ ಲೂಥರನು ಆ ರೋಮ್ ಪಟ್ಟಣಕ್ಕೆ ಪ್ರವೇಶಿಸಿದಾಗ ಅಲ್ಲಿ ಪೋಪರು, ಪಾದ್ರಿಗಳು, ಬಿಷಪ್ಪರು ನಡೆಸುತ್ತಿದ್ದಂತಹ ವಿಲಾಸಿ ಜೀವನವನ್ನು ನೋಡಿ ಗೊಂದಲಕ್ಕೆ ಒಳಗಾಗ್ತಕ್ಕಂಥವನಾಗಿದ್ದಾನೆ. ನಂತರ ಆ ಪಿಲಾತನ ಮೆಟ್ಟಿಲುಗಳನ್ನು ಏರುವಂತಹ ಸಂದರ್ಭದಲ್ಲಿ ನೀತಿವಂತನು ನಂಬಿಕೆಯಿಂದ ಬದುಕುವನು ಅನ್ನುವಂತಹ ಒಂದು ವಾಣಿ ಅವನ ಕಿವಿಗೆ ಬೀಳ್ತಕ್ಕಂಥದ್ದಾಗಿದೆ. ಯಾವ ರೀತಿಯಲ್ಲಿ ಆ ಒಂದು ಸೇಂಟ್ ಪೀಟರ್ ಬಸಿಲಿಕಾ ಆ ಒಂದು ದೇವಾಲಯವನ್ನು ಕಟ್ಟಲು ಪೋಪ್ ವ್ಯವಸ್ಥೆ ಪಾಪ ಸಮಾಪನೆ ಚೀಟಿಯನ್ನು ಜನಗಳಿಗೆ ಹಂಚಿ ಅದರಿಂದ ಬರ್ತಕ್ಕಂಥ ಹಣದಿಂದ ಆ ಆಲಯವನ್ನು ಕಟ್ಟುವಂಥದ್ದಾಗಿತ್ತು. ರೋಮ್ ಸಭೆ ದೇವರ ಕೃಪೆಯನ್ನು ವ್ಯಾಪಾರಗೊಳಿಸಿದಂತಹ ವಿಚಾರವನ್ನು ನೋಡಿ ಮಾರ್ಟಿನ್ ಲೂಥರ್ ಮನಸ್ಸು ನೊಂದು ಧಾರ್ಮಿಕ ಸುಧಾರಣೆಗೆ ಬರುವಂತೆಯವನಾಗಿದ್ದಾನೆ. ಒಂದು ಸುಧಾರಣೆಯನ್ನು ಈ ಪಾಪ ಸಮಾಪನೆಯ ಚೀಟಿಗೆ ವಿರುದ್ಧವಾಗಿ ನಾನು ಮಾಡಬೇಕೆಂಬುದಾಗಿ ಆತನು ಪ್ರಯತ್ನಿಸುವಂತೆವನಾಗಿದ್ದಾನೆ. ಆ ನಿಟ್ಟಿನಲ್ಲಿ ಅವನ ಮುಂದಿನ ಹೋರಾಟ ಹೇಗಿತ್ತು ಅನ್ನುವಂತಹ ವಿಚಾರವನ್ನು ಈ ದಿನದಲ್ಲಿ ನಾವು ಧ್ಯಾನಿಸುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಶುದ್ಧನು ಮಹಾಪರಿಶುದ್ಧನೆಂಬುದಾಗಿ ಕೋಟ್ಯಾನುಕೋಟಿ ದೇವದೂತರುಗಳ ಮಧ್ಯೆ ವಾಸವಾಗಿರತಕ್ಕಂತಹ ಪರಲೋಕದ ತಂದೆಯೇ, ನಿನ್ನ ಮಕ್ಕಳಾಗಿ ಮತ್ತೊಂದು ಆವರ್ತಿ ಸ್ವಾಮಿ, ಈ ಮಹಾ ಹೋರಾಟ ಅನ್ನುವಂತಹ ಪುಸ್ತಕದಲ್ಲಿ ಕತ್ತಲೆ ಯುಗದಲ್ಲಿ ಮಾರ್ಟಿನ್ ಲೂಥರ್ ಹೇಗೆ ಸತ್ಯದ ಬೆಳಕನ್ನು ಜನರಿಗೆ ನೀಡಿದನು ಅನ್ನುವಂತಹ ಸಂದೇಶವನ್ನು ನಾವು ಕಲಿಯಲು ಹೋಗುವಂತೆಯವರಾಗಿದ್ದೇವೆ ಸ್ವಾಮಿ. ನಿನ್ನ ಕೃಪೆಯಿಂದ, ನಿನ್ನ ವರದಾನದಿಂದ ಸ್ವಾಮಿ, ನಿನ್ನ ಮಕ್ಕಳ ಮೇಲೆ ನಿನ್ನ ಆತ್ಮನನ್ನು ತುಂಬಿಸು. ಕೇಳುವಂತಹ ನಿನ್ನ ಮಕ್ಕಳು ಈ ಒಂದು ಸತ್ಯದ ಮೂಲಕವಾಗಿ ಅನೇಕ ವಿಚಾರಗಳನ್ನು ಕಲಿತು ಅವರು ಸಹ ಕತ್ತಲೆಯಿಂದ ಬೆಳಕಿಗೆ ಬಂದು ಸುಧಾರಣೆಯನ್ನು ಏರ್ಪಡಿಸಿ ಪರಲೋಕ ರಾಜ್ಯದ ಮುತ್ತುಗಳಾಗುವಾಗೆ ನೀನೇ ಅವರನ್ನು ಪ್ರೇರೇಪಿಸು ಸ್ವಾಮಿ. ಅಪ್ಪ, ಈ ಸಂದೇಶ ಕೇವಲ ಒಂದು ಮಾರ್ಟಿನ್ ಲೂಥರ್ನ ಧಾರ್ಮಿಕ ಸುಧಾರಣೆಯ ಚರಿತ್ರೆಯಾಗಿರದೆ ಕತ್ತಲೆ ಯುಗದಲ್ಲಿ ಹೇಗೆ ಸೈತಾನ ಜನಗಳನ್ನು ಮಂಕು ಮಾಡಿ ಬೆಳಕು ಇಲ್ಲದ ರೀತಿಯಲ್ಲಿ ಮಾಡಿದನು, ಸತ್ಯಕ್ಕೂ ಅಸತ್ಯಕ್ಕೂ ನಡುವಂತಹ ಹೋರಾಟ ಏನು ಎಂಬುದನ್ನು ಅರ್ಥ ಮಾಡಿಕೊಳ್ಳುವಾಗೆ ಸಹಾಯ ಮಾಡುವುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಮಾರ್ಟಿನ್ ಲೂಥರ್ ಪಾಪ ಸಮಾಪನೆಯ ಚೀಟಿಯನ್ನು ಜನರಿಗೆ ಹಂಚಿ ಅದರಿಂದ ಬರ್ತಕ್ಕಂತಹ ಒಂದು ಹಣದಿಂದ ಸೇಂಟ್ ಪೀಟರ್ ಸಭೆಯನ್ನು ನಿರ್ಮಾಣ ಮಾಡಲು ಹೊರಟಿರತಕ್ಕಂತಹ ವಿಚಾರವನ್ನು ನೋಡಿ ಆತನು ಗೊಂದಲಕ್ಕೆ ಒಳಗಾಗ್ತಕ್ಕಂಥವನಾಗಿದ್ದಾನೆ. ಈ ಗೊಂದಲಕ್ಕೆ ಒಳಗಾಗಿ ಅವನು ಒಂದು ದೃಢ ನಿಶ್ಚಯವನ್ನು ಮಾಡತಕ್ಕಂಥವನಾಗಿದ್ದಾನೆ. ಅದೇನೆಂದರೆ ಜನಗಳಿಗೆ ಸತ್ಯವನ್ನು ತಿಳಿಸಿ ಅವರನ್ನು ಸತ್ಯದ ಕಡೆಗೆ ನಡೆಸಲು ನಾನು ಪ್ರಯತ್ನಿಸಬೇಕು ಎಂಬುದಾಗಿ ಸತ್ಯವನ್ನು ಹಂಚುವಂತೆವನಾಗಿದ್ದಾನೆ. ಯಾವ ರೀತಿಯಲ್ಲಿ ಎಂಬುದಾಗಿ ನಾವು ನೋಡಬೇಕಾದರೆ ಜರ್ಮನಿಯಲ್ಲಿ ಪಾಪ ಕ್ಷಮಾಪಣೆಯ ಚೀಟಿಯನ್ನು ಮಾರಾಟ ಮಾಡಲು ಪೋಪ್ನಿಂದ ನೇಮಿಸಲ್ಪಟ್ಟಂತಹ ಅಧಿಕಾರಿ ಯಾರೆಂದರೆ ಟೆಡ್ಜೆಲ್. ಈ ಟೆಡ್ಜೆಲ್ ಅಂತಕ್ಕಂತಹ ವ್ಯಕ್ತಿ ಜರ್ಮನಿಗೆ ಪಾಪ ಸಮಾಪನೆ ಚೀಟಿಯನ್ನು ಹಂಚಲು ಬರುವಂತೆವನಾಗಿದ್ದಾನೆ. ಕೇವಲ ಟೆಡ್ಜೆಲ್ ಮಾತ್ರ ಅಲ್ಲ, ಪೋಪ್ನ ಅನುಯಾಯಿಗಳು ಅನೇಕ ಕಡೆಗಳಿಗೆ ಹೋಗಿ ಈ ರೀತಿಯಾಗಿ ಪಾಪ ಸಮಾಪನೆ ಚೀಟಿಯನ್ನು ಜನರಿಗೆ ಹಂಚಿ ಹಣವನ್ನು ಸಂಗ್ರಹ ಮಾಡ್ತಾಯಿದ್ರು. ಯಾವ ರೀತಿಯಲ್ಲಿ ಎಂಬುದಾಗಿ ನಾವು ನೋಡಬೇಕಾದರೆ ಈ ಟೆಡ್ಜೆಲ್ ಜರ್ಮನಿಗೆ ಹೋಗ್ತಕ್ಕಂಥವನಾಗಿದ್ದಾನೆ. ಹೋಗಿ ಸಮಾಜದ ವಿರುದ್ಧ ಮತ್ತು ದೇವರ ಕಾನೂನಿಗೆ ವಿರುದ್ಧವಾದ ಅತ್ಯಂತ ಕೆಳಮಟ್ಟದ ಅಪರಾಧಗಳಿಗಾಗಿ ಅವನನ್ನು ಶಿಕ್ಷೆಗೆ ಗುರಿಪಡಿಸಲಾಗುತ್ತಿತ್ತು. ಆದರೆ ತನ್ನ ಅಪರಾಧಿಗಳಿಗಾಗಿ ವಿಧಿಸಲಾಗುತ್ತಿದ್ದಂಥ ಶಿಕ್ಷೆಯಿಂದ ಪಾರಾದ ನಂತರ ಪೋಪನ ದುಡ್ಡಿಗಾಗಿ ಕೆಲಸ ಮಾಡುವ ಮತ್ತು ಅವನ ನಿರ್ಜಲ ಯೋಜನೆಗಳನ್ನು ಮುಂದುವರಿಸಲು ಟೆಡ್ಜೆಲನನ್ನು ನೇಮಿಸಲಾಯಿತು. ಈ ವ್ಯಕ್ತಿಯ ಒಂದು ಹಿನ್ನೆಲೆ ಏನೆಂಬುದಾಗಿ ನಾವು ಇಲ್ಲಿ ನೋಡುವಂಥವರಾಗಿದ್ದೇವೆ. ಈ ವ್ಯಕ್ತಿ ಪೋಪ್ನಿಂದ ಈ ಒಂದು ಪಾಪ ಸಮಾಪನೆ ಚೀಟಿಯನ್ನು ಹಂಚಲು ನೇಮಿಸಲಾಯಿತು. ಅಜ್ಞಾನಿಗಳಾದಂತಹ, ಸುಲಭವಾಗಿ ಮೋಸ ಹೋಗುವಂತಹ ಮತ್ತು ಮೂಢನಂಬಿಕೆಯುಳ್ಳ ಜನರನ್ನು ಮೋಸಗೊಳಿಸಲು ಅವನು ಅತ್ಯಂತ ಪ್ರಕಾಶಮಾನವಾದಂತಹ ಸುಳ್ಳುಗಳಿಗೆ ಸಂಬಂಧಿಸಿದ ಅದ್ಭುತ ಕಥೆಗಳನ್ನು ಬಹಳ ಉತ್ಸಾಹದಿಂದ ಪುನರಾವರ್ತಿಸಿದನು. ಅವರು ದೇವರ ವಾಕ್ಯವನ್ನು ಅರಿತಿದ್ದರೆ ಹೀಗೆ ಮೋಸ ಹೋಗುತ್ತಿರಲಿಲ್ಲ. ತನ್ನ ಮಹತ್ವಾಕಾಂಕ್ಷೆಯ ನಾಯಕರ ಶಕ್ತಿ ಮತ್ತು ಸಂಪತ್ತನ್ನು ಹೆಚ್ಚಿಸಲು ಮತ್ತು ಅವರನ್ನು ಪೋಪ್ ರವರ ಅಧೀನದಲ್ಲಿಡುವ ಸಲುವಾಗಿ ಸತ್ಯವೇದವನ್ನು ಅವರ ಕೈಗೆ ಸಿಗದಂತೆ ತಡೆಯಲಾಗಿತ್ತು. ಹೌದು ಪ್ರಿಯ ಕೇಳುಗರೆ, ಯೇಸು ಸ್ವಾಮಿ ಈ ಲೋಕದ ಅಂತ್ಯದ ವಿಚಾರವಾಗಿ ಮತ್ತಾಯನು ಬರೆದ ಸುವಾರ್ತೆ 24 ಅಧ್ಯಾಯದಲ್ಲಿ ನಾವು ನೋಡಬೇಕಾದರೆ ಅದರಲ್ಲಿ ಅನೇಕ ಸೂಚನೆಗಳನ್ನು ನೀಡುವಂತೆವನಾಗಿದ್ದಾನೆ. ಅದರಲ್ಲಿ ಮೊದಲನೇ ಸೂಚನೆ ಏನೆಂಬುದಾಗಿ ನಾವು ನೋಡಬೇಕಾದರೆ, ಅನೇಕರು ನಿಮ್ಮನ್ನು ಮೋಸಗೊಳಿಸದಂತೆ ನೋಡಿಕೊಳ್ಳಿರಿ ಎಂಬುದಾಗಿ ಹೇಳುವಂತೆವನಾಗಿದ್ದಾನೆ. ಅದೇ ಕಾರ್ಯವನ್ನು ಇಲ್ಲಿ ನಾವು ನೋಡುವಂತೆವರಾಗಿದ್ದೇವೆ. ಈ ಟೆಡ್ಜೆಲ್ ಪಾಪ ಸಮಾಪನೆ ಚೀಟಿಯನ್ನು ಜನರಿಗೆ ಹಂಚಲು ಜರ್ಮನಿಗೆ ಬರತಕ್ಕಂಥವನಾಗಿದ್ದಾನೆ. ಜರ್ಮನಿಯಲ್ಲಿ ಇದ್ದಂತಹ ಜನರಿಗೆ ಈ ಸತ್ಯವೇದದ ಅರಿವು ಇರಲಿಲ್ಲ. ಯಾಕೆಂದರೆ ಆಗಿನ ಕಾಲದಲ್ಲಿ ಈ ಪೋಪ್ನ ವ್ಯವಸ್ಥೆ, ಯಾರೂ ಸಹ ಸತ್ಯವೇದವನ್ನು ಓದಬಾರದು, ಇಟ್ಟುಕೊಳ್ಳಬಾರದು ಅನ್ನುವಂತಹ ಆಜ್ಞೆಯನ್ನು ಹೊರಡಿಸಿತು. ಆ ನಿಮಿತ್ತವಾಗಿ ಈ ಟೆಡ್ಜೆಲ್ ಜರ್ಮನಿಗೆ ಬಂದು ಅಲ್ಲಿರ್ತಕ್ಕಂಥ ಜನರಿಗೆ ತಪ್ಪಾದಂತಹ ಒಂದು ಪೊಳ್ಳಾದಂತಹ ಸತ್ಯದ ಕಟ್ಟು ಕಥೆಗಳನ್ನು ಹೇಳಿ ಆತನು ಜನಗಳು ಈ ಸಮಾಪನೆ ಚೀಟಿಯನ್ನು ಪಡೆದುಕೊಳ್ಳುವಂತೆ ಆತನು ಮೋಸಗೊಳಿಸುವಂತೆವನಾಗಿದ್ದಾನೆ. ಟೆಡ್ಜೆಲ್ ಒಂದು ಪಟ್ಟಣವನ್ನು ಪ್ರವೇಶಿಸುತ್ತಿದ್ದಂತೆ ಅವನು ಒಬ್ಬ ದೂತನನ್ನು ಅವನ ಮುಂದೆ ಹೋಗಿ, ದೇವರ ಮತ್ತು ಪವಿತ್ರ ತಂದೆಯ ಕೃಪೆಯು ನಿಮ್ಮ ಬಾಗಿಲಿಗೆ ಬಂದಿದೆ ಎಂಬುದಾಗಿ ಹೇಳುವಂತೆ ಆತನು ಕಳಿಸುವಂತೆವನಾಗಿದ್ದಾನೆ. ಪ್ರತಿಯೊಂದು ಪಟ್ಟಣವನ್ನು ಒಂದು ಕುದುರೆಯ ಮೇಲೆ ಕುಳಿತುಕೊಂಡು ಅವನು ಹೋಗುವಂತೆವನಾಗಿದ್ದನು. ಆ ಪಟ್ಟಣವನ್ನು ಪ್ರವೇಶಿಸುವುದಕ್ಕಿಂತ ಮೊದಲು ಅವನು ಒಬ್ಬ ಸೇವಕನನ್ನು ಆಳನ್ನು ಕಳಿಸಿ, ನಿಮ್ಮ ಪಟ್ಟಣಕ್ಕೆ ಪವಿತ್ರ ತಂದೆಯ ಕೃಪೆಯು ಬಂದಿದೆ, ನೀವೆಲ್ಲರೂ ಬಂದು ಅದನ್ನು ಪಡೆದುಕೊಳ್ಳಬೇಕೆಂಬುದಾಗಿ ಸಾರಿ ಹೇಳುವಂತೆ ಆತನಿಗೆ ತಿಳಿಸುವಂತೆವನಾಗಿದ್ದನು. ಅದೇ ನಿಟ್ಟಿನಲ್ಲಿ ಆತನು ಹೋಗಿ ಹೇಳುವಂತೆವನಾಗಿದ್ದನು. ಜನಗಳು ಬರತಕ್ಕಂಥವರಾಗಿದ್ದರು. ಆದರೆ ಧರ್ಮ ನಿಂದನೆ ಮಾಡುವವನನ್ನು ಜನರು ಪರಲೋಕದಿಂದ ತಮ್ಮ ಬಳಿಗೆ ಹಿಡಿದು ಬಂದ ದೇವರಂತೆ ಸ್ವಾಗತಿಸಿದರು. ಈ ವಿಚಾರವನ್ನು ಕೇಳಿದ ನಂತರ ಜನಗಳು, ಹೌದಾ, ತಂದೆ ಕೃಪೆ ನಮ್ಮ ಬಾಗಿಲಿಗೆ ಬಂದಿದೆಯಾ, ನಮ್ಮ ಊರಿಗೆ ಬಂದಿದೆಯಾ, ನಮ್ಮ ಪಟ್ಟಣಕ್ಕೆ ಬಂದಿದೆ ಎಂಬುದಾಗಿ ಇವನೊಬ್ಬ ಧರ್ಮ ನಿಂದನೆಯನ್ನು ಮಾಡುವಂಥ ವ್ಯಕ್ತಿಯಾಗಿದ್ದನು. ಅನೇಕ ಸುಳ್ಳು ಸಂಬಂಧಿತ ಅದ್ಭುತ ಕಥೆಗಳನ್ನು ಹೇಳಿ ಮೋಸ ಮಾಡುವಂಥವನಾಗಿದ್ದನು. ಅಂತಹ ವ್ಯಕ್ತಿಯನ್ನು ಈ ಜನಗಳು ಸ್ವಾಗತಿಸುವಂಥವರಾಗಿದ್ದಾರೆ. ಯಾಕೆಂದರೆ ಅವರಿಗೆ ಸತ್ಯ ತಿಳಿದಿರಲಿಲ್ಲ, ಯಾಕೆಂದರೆ ಅವರಿಗೆ ಸತ್ಯವೇದ ಅವರ ಕೈಯಲ್ಲಿರಲಿಲ್ಲ. ಈ ಜನಗಳು ಹೇಳುವಂಥದ್ದೇ, ಪೋಪ್ನ ವ್ಯವಸ್ಥೆ ಹೇಳುವಂತಹ ವಿಚಾರವೇ ನಿಜ ಎಂಬುದಾಗಿ ಅವರು ಭಾವಿಸಿದರು. ಆ ನಿಟ್ಟಿನಲ್ಲಿ ಟೆಡ್ಜೆಲ್ ಪೋಪ್ನ ಅನುಯಾಯಿಯಾಗಿ ಬಂದಿದ್ದನು. ಹಾಗಾಗಿ ಆತನು ಹೇಳುವಂತಹ ವಿಚಾರ ನಿಜವಾಗಿರಬಹುದು ಎಂಬುದಾಗಿ ಅನೇಕರು ಅವನನ್ನು ಸ್ವಾಗತಿಸುವಂಥವರಾಗಿದ್ದಾರೆ. ಆದರೆ ಅನೇಕ ಜನರು ಅವನು ಬಂದ ತಕ್ಷಣ ಆ ಪಾಪ ಸಮಾಪನೆಯ ಚೀಟಿಯನ್ನು ಪಡೆದುಕೊಳ್ಳಲು ಸಭೆಯ ಮುಂದೆ ಸಾಲುಗಟ್ಟಿ ನಿಂತು ಮತ್ತು ಪ್ರಸಂಗ ಮಾಡುವ ವೇದಿಕೆಯನ್ನು ಹೇರಿದ ಟೆಡ್ಜೆಲ್ ಪಾಪ ಸಮಾಪನೆಯ ಪ್ರಮಾಣ ಪತ್ರ ದೇವರ ಅತ್ಯಮೂಲ್ಯ ಕೊಡುಗೆ ಎಂದು ಹೊಗಳಿದನು. ಪಾಪ ಸಮಾಪನೆಯ ತನ್ನ ಪ್ರಮಾಣ ಪತ್ರ ಆಧಾರದ ಮೇಲೆ ಖರೀದಿದಾರನು ತದನಂತರ ಮಾಡಬಯಸುವ ಎಲ್ಲ ಪಾಪಗಳಿಗೂ ಸಮಿಸಲ್ಪಡತಕ್ಕಂಥದ್ದಾಗಿದೆ ಮತ್ತು ಪಶ್ಚಾತ್ತಾಪವೂ ಸಹ ಅವಶ್ಯಕತೆ ಇಲ್ಲ ಎಂದು ಅವನು ಜನರಿಗೆ ಸುಳ್ಳು ಆಪಾದನೆಗಳನ್ನು ಮಾಡಿ ಜನಗಳನ್ನು ತನ್ನ ಕಡೆಗೆ ಸೆಳೆದುಕೊಳ್ಳುವಂತೆವನಾಗಿದ್ದನು. ಹೆಚ್ಚಾಗಿ ಪಾಪ ಸಮಾಪನೆಯ ತನ್ನ ಪ್ರಮಾಣ ಪತ್ರಗಳು ಬದುಕಿದವರನ್ನೂ ಮಾತ್ರವಲ್ಲ ಸತ್ತವರನ್ನೂ ಸಹ ರಕ್ಷಿಸುವ ಶಕ್ತಿಯನ್ನು ಹೊಂದಿದೆ ಎಂದು ಅವನು ತನ್ನ ಕೇಳುಗರಿಗೆ ಆಶ್ವಾಸನೆಯನ್ನು ನೀಡಿದನು. ಹಣವು ಅವನ ಎದೆಯ ತಳಭಾಗಕ್ಕೆ ತಗ್ಗಿಕೊಂಡ ತಕ್ಷಣವೇ ಯಾರ ಪರವಾಗಿ ಅದನ್ನು ಪಾವತಿಸಲಾಗಿದೆಯೋ ಆ ಆತ್ಮವು ಶುದ್ಧೀಕರಣ ಸ್ಥಳದಿಂದ, ಅಂದರೆ ಆಗಿನ ಕಾಲದಲ್ಲಿ ಪರ್ಗೇಟರಿ ಎಂಬುದಾಗಿ ಆ ಪೋಪ್ ವ್ಯವಸ್ಥೆ ಹೇಳುತ್ತಿತ್ತು, ಪಾಪ ಮಾಡಿ ಅವನು ಮರಣ ಹೊಂದಿದರೆ ಆತನ ಆತ್ಮ ಪರ್ಗೇಟರಿ, ಅಲ್ಲಿ ಶುದ್ಧೀಕರಣ ಸ್ಥಳ ಎಂಬುದಾಗಿ ಆ ಒಂದು ಸ್ಥಳದಲ್ಲಿ ಅಳದಾಡ್ತಕ್ಕಂಥದ್ದಾಗಿದೆ. ಅವನನ್ನು ಪರಲೋಕಕ್ಕೆ ಕಳಿಸಬೇಕು ಅಂತಂದರೆ ಈ ಒಂದು ಪಾಪ ಸಮಾಪನೆ ಚೀಟಿಯನ್ನು ಪಡೆದುಕೊಂಡ್ರೆ ಆತನು ಹೋಗ್ತಕ್ಕಂಥವನಾಗಿದ್ದಾನೆ ಅನ್ನುವಂತಹ ತಪ್ಪಾದಂತಹ ಒಂದು ಬೋಧನೆಯನ್ನು ಜನರ ಮನಸ್ಸಿಗೆ ಅವರು ತುಂಬಿದ್ದರು. ಪರಲೋಕಕ್ಕೆ ಹೋಗಲಾಗುತ್ತದೆ ಎಂದು ಜನಗಳನ್ನು ನಂಬಿಸಿದನು. ಯಾವ ರೀತಿಯಲ್ಲಿ ಹಣ ಸಂಪಾದನೆ ಮಾಡುವಂಥವರಾಗಿದ್ದಾರೆ, ಆ ಒಂದು ದೇವಾಲಯವನ್ನು ಕಟ್ಟಲು ಟೆಡ್ಜಲ್ಲಿ ಹೇಳುವಂತಹ ಸುಳ್ಳು ಸತ್ಯವೇದಕ್ಕೆ ಯಾವ ರೀತಿಯಲ್ಲಿ ವಿರೋಧತೆಯನ್ನು ತರುವಂಥದ್ದಾಗಿದೆ ಎಂಬುದಾಗಿ ನಾವು ನೋಡಬೇಕಾದರೆ, ಪ್ರಿಯ ಕೇಳುಗರೆ, ಆ ಪಾಪ ಸಮಾಪನೆ ಚೀಟಿಯನ್ನು ಪಡೆದುಕೊಂಡರೆ ನಿಮ್ಮ ಪಾಪಗಳು ಸಮಿಸಲ್ಪಡ್ತಕ್ಕಂಥದ್ದಾಗಿದೆ, ನೀವು ಪಾಪಗಳಿಗೋಸ್ಕರ ಪಶ್ಚಾತ್ತಾಪ ಪಡುವಂತಹ ಅವಶ್ಯಕತೆಯೇ ಇಲ್ಲ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದರು. ಅದು ಮಾತ್ರ ಅಲ್ಲ, ಈಗ ಮಾಡಿದಂತಹ ಪಾಪಗಳಿಗೆ ಮಾತ್ರ ಅಲ್ಲ, ಮುಂದೆ ಮಾಡುವಂತಹ ಪಾಪಗಳಿಗೂ ಸಹ ನೀವು ಈ ಸಮಾಪನೆ ಚೀಟಿಯನ್ನು ಪಡೆದುಕೊಳ್ಳಬಹುದು ಎಂಬುದಾಗಿ ಆತನು ಜನಗಳಿಗೆ ಸುಳ್ಳಾದಂತಹ ಬೋಧನೆಗಳನ್ನು ಅವನು ತಿಳಿಸಿದನು. ಮಾತ್ರವಲ್ಲದೆ ಎಲ್ಲಕ್ಕಿಂತ ಹೆಚ್ಚಾಗಿ ಸತ್ತವರು ಕ್ರಿಸ್ತನ ಎರಡನೇ ಮರಣದವರೆಗೂ ಸಹ ಅವರು ಹೇಳುವುದಿಲ್ಲ, ಅವರವರ ಸಮಾಧಿಯಲ್ಲಿ ಇರತಕ್ಕಂಥವರಾಗಿದ್ದಾರೆ, ಅವರಿಗೆ ಏನೂ ಸಹ ಅರಿಯರು ಎಂಬುದಾಗಿ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ತಿಳಿಸುವಂಥದ್ದಾಗಿದೆ. ಆದರೆ ಈ ಟೆಡ್ಜೆಲ್ ಅದ್ಭುತ ಕಥೆಗಳನ್ನು ಅವರಿಗೆ ವಿರುದ್ಧವಾಗಿ ತುಂಬುವಂಥವನಾಗಿದ್ದಾನೆ. ಅವನು ಏನು ಹೇಳ್ತಕ್ಕಂಥವನಾಗಿದ್ದಾನೆ ಅಂದರೆ, ನಿಮ್ಮ ತಾತ ಅಥವಾ ಮುತ್ತಾತ, ನಿಮ್ಮ ಸಂಬಂಧಿಕರು ಯಾರಾದರೂ ಸತ್ತು ಹೋಗಿದ್ದರೆ ಅವರ ಆತ್ಮಗಳು ಶುದ್ಧೀಕರಣ ಸ್ಥಳದಲ್ಲಿ ಇರತಕ್ಕಂಥದ್ದಾಗಿದೆ. ನೀವು ಈ ಒಂದು ಕಾಣಿಕೆಯ ಡಬ್ಬದ ಒಳಗೆ ಆ ಹಣವನ್ನು ಹಾಕಿದರೆ ಅದು ಎಷ್ಟು ಜೋರಾಗಿ ಅದರ ಒಳಗಡೆ ಬೀಳ್ತಕ್ಕಂಥದ್ದಾಗಿದೆ, ಅಷ್ಟು ವೇಗವಾಗಿ ಅವರು ಆ ಪರ್ಗೇಟ್ರಿಂದ ಪರಲೋಕಕ್ಕೆ ಹೋಗ್ತಕ್ಕಂಥವರಾಗಿದ್ದಾರೆ ಅಂತ ಅನೇಕರಿಗೆ ತಪ್ಪಾದಂತಹ ಬೋಧನೆಯನ್ನು ತಿಳಿಸಿ ಆತನು ಈ ಹಣವನ್ನು ಸಂಪಾದಿಸುವ ಕಾರ್ಯದಲ್ಲಿ ತೊಡಗಿದ್ದನು. ಯಾವ ರೀತಿಯಲ್ಲಿ ಅನ್ಯಾಯ ನಡೀತಾ ಇತ್ತು ಪ್ರಿಯ ಕೇಳುಗರೆ? ಈ ಸಮಯದಲ್ಲಿ ಸುಧಾರಣೆಯ ಅವಶ್ಯಕತೆ ಇದೆಯೋ ಇಲ್ಲವೋ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. ಯಾಕೆ ಮಾರ್ಟಿನ್ ಲೂಥರ್ ಆ ಒಂದು ರೋಮ್ ಸಭೆಯಿಂದ ಬೇರ್ಪಟ್ಟಲು ಕಾರಣವೇನು? ಅವನ ಉದ್ದೇಶ ರೋಮಿನಿಂದ ಬೇರ್ಪಟ್ಟು ತಾನೊಂದು ಸಭೆಯನ್ನು ಸ್ಥಾಪಿಸಬೇಕು ಅನ್ನುವಂತಹ ಉದ್ದೇಶ ಅವನಿಗೆ ಎಂದಿಗೂ ಸಹ ಇರಲಿಲ್ಲ ಪ್ರಿಯ ಕೇಳುಗರೆ. ಈಗಾಗಲೇ ಅದನ್ನು ನಾವು ಕಲಿತಿದ್ದೇವೆ. ಅವನ ಉದ್ದೇಶ ಏನೆಂದರೆ, ಸತ್ಯದಲ್ಲಿರತಕ್ಕಂತಹ ಈ ಒಂದು ಸತ್ಯವೇದದ ಸತ್ಯವನ್ನು ಮತ್ತೊಬ್ಬರಿಗೆ ತಿಳಿಸಿ ಆ ಜನಗಳನ್ನು ಸತ್ಯದಲ್ಲಿ ನಡೆಸಬೇಕು ಅನ್ನುವಂತಹ ಉದ್ದೇಶವಾಗಿತ್ತು. ಆ ನಿಟ್ಟಿನಲ್ಲಿ ಆಗಿನ ಕಾಲದಲ್ಲಿ ರೋಮ್ಗೆ ಆತನು ಪ್ರಯಾಣ ಬೆಳೆಸುವಂತಹ ಸಂದರ್ಭದಲ್ಲಿ ಅವನು ಮಠಗಳಲ್ಲಿ ಉಳಿದುಕೊಂಡಂತಹ ಸ್ಥಳದಲ್ಲಿ ಆ ಪಾದ್ರಿಗಳು ಮಾಡುತ್ತಿದ್ದಂತಹ ವಿಲಾಸಿ ಜೀವನ ಮತ್ತು ವೈಭವವಾದಂತಹ ಬಟ್ಟೆಗಳನ್ನು ಧರಿಸಿ ರಾಜ ಮನೆತನದವರ ರೀತಿಯಲ್ಲಿ ಅವರು ನಡೆದುಕೊಳ್ಳುವಂತಹ ರೀತಿ ಎಲ್ಲವನ್ನ ನೋಡಿ ಒಂದು ಬದಲಾವಣೆಯನ್ನು ತರಬೇಕು. ಯಾಕೆಂದರೆ ಕ್ರಿಸ್ತನು ಈ ರೀತಿಯಾಗಿ ಈ ಲೋಕದಲ್ಲಿ ಜೀವಿಸಲಿಲ್ಲ. ಆತನು ತನ್ನನ್ನು ತಗ್ಗಿಸಿಕೊಂಡು ಎಲ್ಲ ರೀತಿಯ ಸೇವೆ ಕಾರ್ಯಗಳನ್ನು ಮಾಡಿದನು. ಇವರು ಸೇವೆ ಮಾಡಬೇಕಾದವರು ಬೇರೆಯವರಿಂದ ಸೇವೆ ಮಾಡಿಸಿಕೊಂಡು ಅನೇಕ ರೀತಿಯ ವೈಭವದಿಂದ ಇರತಕ್ಕಂಥ ವಿಚಾರವನ್ನು ನೋಡಿದಂತಹ ಮಾರ್ಟಿನ್ ಲೂಥರ್ ಒಂದು ಬದಲಾವಣೆಯನ್ನು ತರಬೇಕೆಂಬುದಾಗಿ ಆತನು ಪ್ರಯತ್ನಿಸುವಂತವನಾಗಿದ್ದಾನೆ. ಆ ನಿಟ್ಟಿನಲ್ಲಿ ಅವರು ಹಣ ಸಂಪಾದನೆ ಮಾಡುತ್ತಿದ್ದಂತಹ, ಅಂದರೆ ಪಾಪ ಸಮಾಪನೆ ಚೀಟಿಯನ್ನು ಮಾರಾಟ ಮಾಡಿ ಹಣ ಸಂಪಾದನೆ ಮಾಡುತ್ತಿದ್ದಂತಹ ವಿಚಾರಕ್ಕೆ ಆತನು ವಿರುದ್ಧವಾಗಿ ಹೇಳುವಂತವನಾಗಿದ್ದಾನೆ. ಆತನು ಆ ನಿಮಿತ್ತವಾಗಿ ಸುಧಾರಣೆಯನ್ನು ಕೈಗೊಳ್ಳುವಂತಹ ನಿಟ್ಟಿನಲ್ಲಿ ಹೋರಾಡುವಂತವನಾಗಿದ್ದಾನೆ. ಹೇಗೆ ಎಂಬುದಾಗಿ ನಾವು ನೋಡಬೇಕಾದರೆ ಅಪೊಸ್ತಲರ ಕೃತ್ಯಗಳು 8:20 ವಚನದಲ್ಲಿ ಅಲ್ಲಿ ಒಬ್ಬ ವ್ಯಕ್ತಿ ಸೀಮೋನ್ ಮಗಾಸ್ ಅನ್ನುವಂತಹ ವ್ಯಕ್ತಿ ಅಪೊಸ್ತಲರಿಂದ ಅದ್ಭುತ ಕಾರ್ಯಗಳನ್ನು ಮಾಡುವ ಶಕ್ತಿಯನ್ನು ಕೊಂಡುಕೊಳ್ಳಲು ಮುಂದಾಗುವಂತವನಾಗಿದ್ದಾನೆ. ಆ ಸಮಯದಲ್ಲಿ ಅವನು ಪೇತ್ರನನ್ನು ನೋಡಿ ಈ ರೀತಿಯಾಗಿ ಕೇಳ್ತಕ್ಕಂಥನಾಗಿದ್ದಾನೆ, ನಿನ್ನ ಬೆಳ್ಳಿ ನಿನ್ನ ಕೂಡ ಹಾಳಾಗಲಿ, ದೇವರ ವರವನ್ನು ಹಣಕ್ಕೆ ಕೊಂಡುಕೊಳ್ಳಬಹುದೆಂದು ಭಾವಿಸುತ್ತೀಯೋ ಎಂಬುದಾಗಿ ಅಲ್ಲಿ ಪೇತ್ರ ಹೇಳುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಯಾಕೆ ಪೇತ್ರನು ಈ ರೀತಿಯಾಗಿ ಅಲ್ಲಿ ಸೀಮನ್ ಮಗಸ್ಗೆ ಹೇಳುವಂಥವನಾಗಿದ್ದಾನೆ ಯಾಕೆ ಎಂಬುದಾಗಿ ನಾವು ನೋಡಬೇಕಾದರೆ, ಅಪೊಸ್ತಲರು ಅದ್ಭುತಗಳನ್ನು ಮಾಡ್ತಕ್ಕಂಥವರಾಗಿದ್ದಾರೆ ಪರಿಶುದ್ಧಾತ್ಮನ ಶಕ್ತಿಯಿಂದ. ಆ ಒಂದು ಪರಿಶುದ್ಧಾತ್ಮನನ್ನ ಹಣದಿಂದ ನನಗೂ ಕೊಡಿ ಎಂಬುದಾಗಿ ಈತನು ಕೇಳುವಂಥವನಾಗಿದ್ದಾನೆ. ಅದಕ್ಕೆ ಪೇತ್ರ ಹೇಳ್ತಕ್ಕಂಥವನಾಗಿದ್ದಾನೆ, ನಿನ್ನ ಬೆಳ್ಳಿ ನಿನ್ನ ಕೂಡ ಹಾಳಾಗಲಿ, ಹಣದಿಂದ ಈ ವರವನ್ನು ಪಡೆದುಕೊಳ್ಳಲು ಸಾಧ್ಯವೋ ಎಂಬುದಾಗಿ ಆತನು ಕೇಳುವಂಥವನಾಗಿದ್ದಾನೆ. ಅದೇ ರೀತಿಯಲ್ಲಿ ಇಲ್ಲಿ ಟೆಡ್ಜೆಲ್ ಮಾರಾಟ ಮಾಡುವಂತಹ ಆ ಒಂದು ಹಣದಿಂದ ಪಾಪ ಸಮಾಪನೆಯನ್ನು ಪಡೆದುಕೊಳ್ಳಲು ಸಾಧ್ಯವೋ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಪ್ರಿಯ ಕೇಳುಗರೆ, ಯಾವ ರೀತಿಯಾಗಿ ಆಗಿನ ಕಾಲದಲ್ಲಿ ಜನಗಳನ್ನು ಮೋಸ ಮಾಡಿ ಹಣ ಸಂಪಾದಿಸತಕ್ಕಂಥವರಾಗಿದ್ದರು ಎಂಬುದನ್ನು ನಾವು ನೋಡಬಹುದಾಗಿದೆ. ಆದರೆ ಟಿಡ್ಜೆಲ್ ತನ್ನಲ್ಲಿರುವ ಶಕ್ತಿಯನ್ನು ಮಾರಲು ಹೋದಾಗ ಕೊಂಡುಕೊಳ್ಳಲು ಸಾವಿರಾರು ಉತ್ಸಾಹಿಗಳು ಮುಂದೆ ಬಂದರು. ಚಿನ್ನ ಮತ್ತು ಬೆಳ್ಳಿ ಅವನ ಖಜಾನೆಗೆ ಹೊಳೆಯಂತೆ ಹರಿದು ಬಂದಿತು. ಪಶ್ಚಾತ್ತಾಪ, ನಂಬಿಕೆ ಮತ್ತು ಪಾಪವನ್ನು ಪ್ರತಿರೋಧಿಸಲು ಮತ್ತು ಜಯಿಸಲು ಶ್ರದ್ಧೆಯಿಂದ ಪ್ರಯತ್ನಿಸುವ ಅಗತ್ಯಕ್ಕಿಂತ ಹಣದಿಂದ ಕೊಂಡುಕೊಳ್ಳಬಹುದಾದಂಥ ರಕ್ಷಣೆಯು ಬಹಳ ಸುಲಭವಾಗಿ ಲಭ್ಯವಾಗುತ್ತಿತ್ತು. ಆಗಿನ ಕಾಲದಲ್ಲಿ ಈ ಹಣ ನೀಡಿದರೆ ನಾವು ಏನು ಬೇಕಾದರೂ ಮಾಡ್ಬೋದು ಎಂಬುದಾಗಿ ಟೆಡ್ಜೆಲ್ ಹೇಳಿಬಿಟ್ಟನು. ನಿಮ್ಮ ಈಗಿನ ಪಾಪವಲ್ಲ, ಮುಂದಿನ ಪಾಪಗಳು ಸಹ ಸಮಿಸತಕ್ಕಂಥದ್ದಾಗಿದೆ. ನೀವು ಈ ಸಮಾಪನೆ ಚೀಟಿಯನ್ನು ಪಡೆದುಕೊಂಡರೆ ಸಾಕು. ಆ ಸಮಾಪನೆ ಚೀಟಿ ಏನು ಏನೆಂದರೆ ಅಲ್ಲಿ ಪೋಪ್ನ ಒಂದು ಸಹಿ ಇರತಕ್ಕಂಥದ್ದಾಗಿದೆ. ಆ ಸಹಿ ನಿಮ್ಮ ಪಾಪಗಳು ಸಮಿಸಲ್ಪಟ್ಟಿದೆ ಎನ್ನುವಂತಹ ಒಂದು ಸಹಿ. ಆದರೆ ಒಬ್ಬ ಮನುಷ್ಯ ಪಾಪವನ್ನು ಸಮಿಸಲು ಸಾಧ್ಯವೋ? ಹಣದಿಂದ ನಾವು ರಕ್ಷಣೆಯನ್ನು ಹೊಂದಲು ಸಾಧ್ಯವೋ ಅನ್ನುವಂತಹ ವಿಚಾರ ಆಗಿನ ಕಾಲದಲ್ಲಿರ್ತಕ್ಕಂತಹ ಜನಗಳಿಗೆ ಅರ್ಥವಾಗಿರಲಿಲ್ಲ. ಯಾಕೆಂದರೆ ಅವರ ಕೈಯಲ್ಲಿ ಸತ್ಯವೇದ ಇರಲಿಲ್ಲ. ಕ್ರಿಸ್ತನ ಮೂಲಕ ಮಾತ್ರ ನಮಗೆ, ಆತನ ಕೃಪೆಯ ಹಿಂದ ಮಾತ್ರ ನಮಗೆ ರಕ್ಷಣೆ ಅನ್ನುವಂತಹ ಆ ಒಂದು ವಿಚಾರ ಜನಗಳಿಗೆ ತಿಳಿದಿರಲಿಲ್ಲ. ಒಳ್ಳೆಯ ಕ್ರಿಯೆಗಳಿಂದ, ಒಳ್ಳೆಯ ಕಾರ್ಯಗಳಿಂದ ಮಾತ್ರ ರಕ್ಷಣೆ ಅನ್ನುವಂತಹ ಆ ಒಂದು ವಿಚಾರವನ್ನು ಈ ಪೋಪ್ ವ್ಯವಸ್ಥೆ ಅನೇಕರಿಗೆ ಬೋಧಿಸಲಾಗಿತ್ತು. ಆ ನಿಟ್ಟಿನಲ್ಲಿ ಅವರು ಸಹ ಆ ಕಾರ್ಯವನ್ನು ಮಾಡುವಂಥವರಾಗಿದ್ದರು. ಪ್ರಿಯ ಕೇಳುಗರೆ, ಇಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ರೋಮನ್ ಚರ್ಚ್ನಲ್ಲಿ ಸಮಾಪನೆಯ ಪ್ರಮಾಣ ಪತ್ರ ಸಿದ್ಧಾಂತವನ್ನು ವಿದ್ಯಾವಂತರು ಮತ್ತು ಧರ್ಮನಿಷ್ಠರು ವಿರೋಧಿಸಿದರು. ಅನೇಕ ಜನಗಳು ಸಾಲುಗಟ್ಟಿ ಹಣವನ್ನು ನೀಡಿ ಈ ಸಮಾಪನೆಯ ಪತ್ರವನ್ನು ಪಡೆದುಕೊಂಡು ರಕ್ಷಣೆ ಹೊಂದತಕ್ಕಂಥವರಾಗಿದ್ದೇವೆ ಎಂಬುದಾಗಿ ಭಾವಿಸಿದರು. ಆದರೆ ಪೋಪ್ನ ವ್ಯವಸ್ಥೆ ಮಾಡುವಂತಹ ಈ ಒಂದು ಸಿದ್ಧಾಂತವನ್ನು ವಿದ್ಯಾವಂತರು, ಚಿಂತಕರು, ಧರ್ಮನಿಷ್ಠರು ವಿರೋಧಿಸಿದರು. ಯಾಕೆಂದರೆ ಅವ್ರಿಗೆ ಅರ್ಥ ಆಯಿತು, ಹೇಗೆ ಹಣದಿಂದ ನಾನು ಹೇಗೆ ಸಮಾಪನೆಯನ್ನು ಪಡೆದುಕೊಳ್ಳಲು ಸಾಧ್ಯ, ಹಣವನ್ನು ನೀಡಿ ಹೇಗೆ ನಾನು ರಕ್ಷಣೆ ಹೊಂದಲು ಸಾಧ್ಯ ಅನ್ನುವಂತಹ ಒಂದು ವಿವೇಚನೆ ಅವರಿಗೆ ಬಂತು. ಮತ್ತು ತರ್ಕ ಹಾಗೂ ಪ್ರಕಟಣೆ ಎರಡಕ್ಕೂ ವಿರುದ್ಧವಾದ ಆಡಂಬರಗಳಲ್ಲಿ ನಂಬಿಕೆಯಿಲ್ಲದ ಅನೇಕರಿದ್ದರು. ಈ ಅನಿಷ್ಟ ಪದ್ಧತಿಯ ವಿರುದ್ಧ ಅವರು ದುನಿಯತ್ವ ಧೈರ್ಯವನ್ನು ಯಾವ ಧರ್ಮಾಧಿಕಾರಿಯೂ ಮಾಡಲಿಲ್ಲ. ಅನೇಕರು ಇದ್ರು ಪ್ರಿಯ ಕೇಳುಗರೆ ಆಗಿನ ಕಾಲದಲ್ಲೂ ಸಹ. ಆದರೆ ಪೋಪ್ಗೆ ವಿರುದ್ಧವಾಗಿ ಈ ಅನಿಷ್ಟ ಪದ್ಧತಿ, ಈ ವಿಚಾರದ ವಿರುದ್ಧವಾಗಿ ಯಾರೂ ಸಹ ಆಗಿನ ಕಾಲದಲ್ಲಿ ಧ್ವನಿ ಎತ್ತಲಿಲ್ಲ. ಧರ್ಮ ಅಧಿಕಾರಿಗಳಿಗೆ ವಿರುದ್ಧವಾಗಿ ಅವರು ಯಾವುದೇ ರೀತಿಯಾದಂಥ ಕೆಲಸವನ್ನು ಮಾಡಲಿಲ್ಲ. ಆದರೆ ಜನರ ಮನಸ್ಸುಗಳು ವಿಚಲಿತಗೊಳ್ಳುತ್ತಿದ್ದವು ಮತ್ತು ಅಶಾಂತಿಯಿಂದ ಕೂಡಿದವು. ಹಾಗೂ ದೇವರು ತನ್ನ ಚರ್ಚಿನ ಶುದ್ಧೀಕರಣಕ್ಕಾಗಿ ಯಾವುದಾದರೂ ಮನುಷ್ಯ ಅಥವಾ ಮಾಧ್ಯಮದ ಮೂಲಕ ಕೆಲಸ ಮಾಡುವುದಿಲ್ಲವೇ ಎಂದು ಅನೇಕರು ಕುತೂಹಲದಿಂದ ವಿಚಾರ ಮಾಡುತ್ತಿದ್ದರು. ಎಲ್ಲ ಕಾರ್ಯಗಳನ್ನು ನೋಡಿದಂತಹ ಜನರ ಮನಸ್ಸಿನಲ್ಲಿ ಅಯ್ಯೋ, ಈ ರೀತಿಯಾದಂಥ ಒಂದು ಕೆಟ್ಟ ಕೆಲಸ ನಡೀತಕ್ಕಂಥದ್ದಾಗಿದೆಯಲ್ಲ, ದೇವರ ವಾಕ್ಯಕ್ಕೆ, ದೇವರಿಗೆ ವಿರುದ್ಧವಾದಂಥ ಕಾರ್ಯ ನಡೀತಕ್ಕಂಥದ್ದಾಗಿದೆಯಲ್ಲ ಅನ್ನುವಂತಹ ವಿಚಾರ ಅಲ್ಲಿರ್ತಕ್ಕಂತಹ ವಿದ್ಯಾವಂತರು, ಧರ್ಮನಿಷ್ಠರು, ಅನೇಕ ಜನರ ಮನಸ್ಸಿನಲ್ಲಿ ಹಾಗೆ ಕುದಿತಾ ಇತ್ತು. ಪ್ರಿಯ ಕೇಳುಗರೆ, ಯಾರಾದರೂ ಒಬ್ಬ ವ್ಯಕ್ತಿ ಬಂದು ಈ ವಿಚಾರಕ್ಕೆ ವಿರುದ್ಧವಾಗಿ ನಿಂತು ಪ್ರಶ್ನೆ ಮಾಡುವುದಿಲ್ಲವೇ ಅನ್ನುವಂತಹ ಒಂದು ವಿಚಾರ ಅವರ ಮನಸ್ಸಿನಲ್ಲಿ ಹೊಳಿತಕ್ಕಂಥದ್ದಾಗಿತ್ತು. ಆದರೆ ಪ್ರಿಯ ಕೇಳುಗರೆ, ಅವರ ಪ್ರಾರ್ಥನೆಯನ್ನು ದೇವರು ಕೇಳುವಂಥವನಾಗಿದ್ದಾನೆ. ಮುಂದಿನ ದಿನಗಳಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಮಾರ್ಟಿನ್ ಲೂಥರ್ ಒಬ್ಬ ಧಾರ್ಮಿಕ ಸುಧಾರಕನಾಗಿ ಬರ್ತಕ್ಕಂಥವನಾಗಿದ್ದಾನೆ. ಈ ಒಂದು ಪಾಪ ಸಮಾಪನೆಯ ಚೀಟಿಗೆ ವಿರುದ್ಧವಾಗಿ ನಿಲ್ಲುವಂಥವನಾಗಿದ್ದಾನೆ. ಯಾವ ರೀತಿಯಲ್ಲಿ ಜರ್ಮನಿಯಲ್ಲಿ ಟಿಡ್ಜೆಲ್, ಇನ್ನು ಅನೇಕ ಕಡೆಗಳಲ್ಲಿ ಅನೇಕ ಪೋಪ್ನ ಅನುಯಾಯಿಗಳು ಹೋಗಿ ಈ ಪಾಪ ಸಮಾಪನೆ ಚೀಟಿಯನ್ನು ಮಾರಾಟ ಮಾಡಿ ಹಣವನ್ನು ಸಂಪಾದಿಸತಕ್ಕಂಥವರಾಗಿದ್ದರು. ಈ ಹಣದಿಂದ ಆ ಒಂದು ದೇವಾಲಯವನ್ನು ನಿರ್ಮಿಸತಕ್ಕಂತಹ ಪೋಪ್ ವ್ಯವಸ್ಥೆ ಈ ಕೆಟ್ಟ ಕಾರ್ಯಕ್ಕೆ ಕೈಯಾಗಿತ್ತು. ಆದರೆ ಆಗಿನ ಕಾಲದಲ್ಲಿ ಮಾರ್ಟಿನ್ ಲೂಥರ್ ಒಬ್ಬ ಉನ್ನತ ವ್ಯಕ್ತಿಯಾಗಿ, ಸತ್ಯವೇದವನ್ನು ತಿಳಿದುಕೊಂಡಂತಹ ವ್ಯಕ್ತಿಯಾಗಿ ಒಂದು ಸುಧಾರಣೆಯನ್ನು ಏರ್ಪಡಿಸತಕ್ಕಂಥವನಾಗಿದ್ದಾನೆ. ನಾವು ಮುಂದಿನ ದಿನಗಳಲ್ಲಿ ನೋಡೋಣ ಈ ಸುಧಾರಣೆಗೆ ಯಾವ ರೀತಿಯಲ್ಲಿ ಮಾರ್ಟಿನ್ ಲೂಥರ್ ಧುಮುಕುವಂಥವನಾಗಿದ್ದಾನೆ. ಈ ಜನಗಳು ಕೇಳುವಂಥವರಾಗಿದ್ದಾರೆ, ಯಾವುದಾದರೂ ಮನುಷ್ಯ ಅಥವಾ ಮಾಧ್ಯಮದ ಮೂಲಕ ಕೆಲಸ ಮಾಡುವುದಿಲ್ಲವೇ ಎಂದು ಅನೇಕರು ಕುತೂಹಲದಿಂದ ವಿಚಾರ ಮಾಡುತ್ತಿದ್ದರು. ಆ ಒಂದು ಪ್ರಶ್ನೆಗೆ, ಅವರ ಒಂದು ಪ್ರಾರ್ಥನೆಗೆ ದೇವರು ಹೇಗೆ ಉತ್ತರ ಕೊಡ್ತಕ್ಕಂಥನಾಗಿದ್ದಾನೆ ಅನ್ನುವಂಥ ವಿಚಾರವನ್ನು ಮುಂದಿನ ದಿನಗಳಲ್ಲಿ ನಾವು ಮುಂದುವರೆದು ಕಲಿಯೋಣ. ಈಗ ಪ್ರಾರ್ಥನೆ ಮಾಡಿ ಮುಗಿಸೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಅಪ್ಪ ನೀನು ಒಳ್ಳೆಯವನು, ಸಮಾಧಾನದ ಪ್ರಭುವಾಗಿದ್ದೀಯ. ಹೌದು ದೇವ, ಆಗಿನ ಕಾಲದಲ್ಲಿ ಪೋಪ್ನ ವ್ಯವಸ್ಥೆ, ಕತ್ತಲೆ ಯುಗದಲ್ಲಿ ಹೇಗೆ ನಿನ್ನ ಸತ್ಯವನ್ನು ತಿಳಿಸದೆ ಜನಗಳನ್ನು ಕತ್ತಲೆಯಲ್ಲಿ ಇಟ್ಟಿತ್ತು ಎನ್ನುವಂತಹ ವಿಚಾರವನ್ನು ನಾವು ನೋಡುವಂಥವರಾಗಿದ್ದೇವೆ. ಆದರೆ ಸ್ವಾಮಿ, ಸೈತಾನ ಕೆಲವು ಕಾಲ ಮಾತ್ರ ಜನಗಳನ್ನು ಕತ್ತಲೆಯಲ್ಲಿ ಬಂಧಿಸಲು ಸಾಧ್ಯ. ಆದರೆ ನಿನ್ನ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಸತ್ಯದ ಬೆಳಕು ಕತ್ತಲೆಯಲ್ಲಿಯೂ ಪ್ರಕಾಶಿಸತಕ್ಕಂಥದ್ದಾಗಿದೆ ಎಂಬುದಾಗಿ, ಆ ಬೆಳಕನ್ನು ಕತ್ತಲೆ ಮುಸುಕಲು ಸಾಧ್ಯವಿಲ್ಲ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಹೌದು ಸ್ವಾಮಿ, ಆಗಿನ ಕಾಲದಲ್ಲಿರ್ತಕ್ಕಂತಹ ವಿದ್ಯಾವಂತರು, ಧರ್ಮನಿಷ್ಠಕರು ಅರಿತುಕೊಂಡರು ಮಾಡುವಂತಹ ಕೆಲಸ ತಪ್ಪು. ದೇವರು ಮಾತ್ರ ನಮಗೆ ರಕ್ಷಣೆ ಕೊಡಲು ಸಾಧ್ಯ ಎಂಬುದಾಗಿ. ಈಗಿನ ಕಾಲದಲ್ಲಿರ್ತಕ್ಕಂತಹ ಜನಗಳು ಸ್ವಾಮಿ, ಕ್ರಿಸ್ತನಿಂದ ಮಾತ್ರ ನಮಗೆ ರಕ್ಷಣೆ, ಬೇರೆ ಯಾವ ನಮ್ಮ ಸ್ವಕ್ರಿಯೆಗಳಿಂದಲೂ, ಯಾವ ನಮ್ಮ ಕೆಲಸದಿಂದಲೂ ನಾವು ರಕ್ಷಣೆ ಹೊಂದಲು ಸಾಧ್ಯವಿಲ್ಲ. ಕ್ರಿಸ್ತನ ಕೃಪೆ ಅಂತಕ್ಕಂಥ ನಂಬಿಕೆ ಮೂಲಕ ಅನ್ನುವಂತಹ ವಿಚಾರವನ್ನು ಅರಿತುಕೊಂಡು ಸತ್ಯದ ಬೆಳಕಿನಲ್ಲಿ ಜನರು ನಡೆಯುವಾಗೆ ಸಹಾಯ ಮಾಡು ಸ್ವಾಮಿ. ಈ ಸಂದೇಶ ಕೇಳುವಂತಹ ನಿನ್ನ ಮಕ್ಕಳಿಗೆ ಆಶೀರ್ವಾದದಾಯಕವಾಗಿರುವಾಗೆ ನೀನೇ ನಡೆಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಕ್ಕೆ ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-66-37-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ಲೋಕವೇ ನೀನು ನಂಬದಿರು, ಅದರಿಚ್ಛೆಯಂತೆ ಬಾಳದಿರು. ಲೋಕವೇ ನೀನು ನಂಬದಿರು, ಅದರಿಚ್ಛೆಯಂತೆ ಬಾಳದಿರು. ದೈವ ಕೋಪ ಬರುವುದರೊಳಗಾಗಿ ಅರ್ಪಿಸು ನಿನ್ನಾತ್ಮ ಯೇಸುವಿಗೆ. ದೈವ ಕೋಪ ಬರುವುದರೊಳಗಾಗಿ ಅರ್ಪಿಸು ನಿನ್ನಾತ್ಮ ಯೇಸುವಿಗೆ. ಸ್ತೋತ್ರಗಾನದಿ ಹಾಡಿ ಸ್ತುತಿಸುವೆನು ಪರಿಶುದ್ಧನಾದಂತ ಯೇಸುವಿಗೆ. ಸ್ತೋತ್ರಗಾನದಿ ಹಾಡಿ ಸ್ತುತಿಸುವೆನು